हरिः ओम् श्रीगुरुभ्यो नमः। अभ्रमं भङ्गरहितं अदृढं विमलं सदा आनन्दतीर्थमतुलं पदे तापत्रयापहं मिथ्या सिद्धान्तदुध्वान्तविध्वंसनविचक्षणः जयतीर्थाकतरणिर्भासतां नो हृदम्बरे अत्यकल्पितकल्पोऽयं प्रत्यर्थकेसरे व्यासतीर्थगुरुर्भूयात् अस्मदिष्टातसिद्धये तपो विद्याविरक्त्यादि सद्गुणौकाकरानहं वादिराजगुरुन्वन्द्यहै ग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्त्रवये वैष्णवेन्दीवरेन्दवे श्रीराघवेन्द्रगुरवे नमोत्यन्तदयालवे आपादमौलिपर्यन्तं गुरूणामाक्तिं स्मरे तेन विघ्नाः प्रणश्यन्ति सिद्धिं च मनोरथाः। हरिः ओम् श्रीगुरुभ्यो नमः। ನಾವು ಪಂಚತನ್ಮಾತ್ರ ಸಂಧಿಯಲ್ಲಿ ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಇದರಲ್ಲಿ 28ನೇ ಪದ್ಯವನ್ನು ಲಾಸ್ಟ್ ಟೈಮ್ ನೋಡಿದ್ದೀವಿ. ಮಣಿಗಳೊಳಗಿಹ ಸೂತ್ರದಂದದಿ ಪ್ರಣವಪಾದ್ಯನು ಚೇತನ ಚೇತನ ಜಗತ್ತಿನೊಳ್ ಅನುದಿನದೊಳಾಡವನು ಸುಖಪೂರ್ಣ ದಣುವಿಕೆಯು ಇವಗಿಲ್ಲ ಬಹುಕಾರುಣಿಕನಂತಾನಂತ ಜೀವರ ಗಣದೊಳೇಕಾಂಶಾಂಶ ರೂಪದಿ ನಿಂತು ನೇಮಿಸುವ. ಕೆಲವು ಪುಸ್ತಕಗಳಿ ಗಣದೊಳೇಕಾಂಶ ರೂಪದಿ ಅಂತ ಹಾಕಿದ್ದಾರೆ. ಅದು ಗಣದೊಳೇಕಾಂಶಾಂಶ ರೂಪದಿ ಅಂತ ಹೇಳಿದ್ರೆ ಛಂದಸ್ಸು ಸರಿ ಹೋಗುತ್ತೆ, ಅದು ಭಾವವನ್ನು ಕೂಡ ಸ್ವಲ್ಪ ಒಳ್ಳೆ ಅರ್ಥವನ್ನು ಕೊಡುತ್ತೆ. ಅದು ಏನಂತ ನೋಡೋಣ. ನಾವು ಇದು ಜಸ್ಟ್ ರೀಕ್ಯಾಪ್ ಮಾಡಲಿಕ್ಕೆ, ಮಣಿಗಳೊಳಗಿಹ ಸೂತ್ರದಂದದಿ ಬೀಡ್ಸ್, ಮಣಿಗಳು ಹೇಗಿರುತ್ತೋ ಅದರ ಒಳಗೆ ಇರುವಂತಹ ಸೂತ್ರ ಒಂದು ದಾರವನ್ನು ನಾವು ನೋಡಿದಾಗ ಆ ದಾರ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಮಣಿಗಳು ಮಾತ್ರ ಕಾಣಿಸುತ್ತೆ. ಆ ವಿಧವಾಗಿ ಮಣಿಗಳ ಒಳಗೆ ಅಡಗಿರುವಂತಹ ಒಂದು ಸೂತ್ರ, ಒಂದು ದಾರದ ಹಾಗೆ ಪ್ರಣವಪಾದ್ಯನು ಓಂಕಾರ ಪ್ರತಿಪಾದ್ಯನಾದಂತಹ ಚೇತನ ಅಚೇತನ ಜಗತ್ತಿನೊಳು, ಆ ಪರಮಾತ್ಮನು ಈ ಚೇತನಾಚೇತನ ಜಗತ್ತು ಈ ಚರಾಚರ ಜಗತ್ತಿನ ಒಳಗೆ ಅನುದಿನದಳು ಪ್ರತಿದಿನವೂ ಕೂಡ ಓಳಾಡುವನು, ಅನುದಿನದಿ ಓಳಾಡುವನು, ಯಾವಾಗಲೂ ಪ್ರತಿದಿನವೂ ಕೂಡ ಓಳಾಡ್ತಾನೆ, ಅದನ್ನು ಕ್ರೀಡೆ ಮಾಡ್ತಾ ಇರ್ತಾನೆ. ಆದರೆ ಅದು ಅದಕ್ಕೆ ಒಂದು ಆಶೆಯಿಂದ ಮಾಡ್ತಾನೆ ಅಂದ್ರೆ ಇಲ್ಲ, ಅವನು ಸುಖಪೂರ್ಣ, ಇದು ಕೇವಲ ತನ್ನ ಆನಂದಾಶಯವನ್ನು ತೋರಿಸುವ ಹಾಗೆ ಮಾಡ್ತಾನೆ ಅಷ್ಟೇ ಹೊರತು ನನಗೆ ಆನಂದ ಪಡೆಯುವುದಕ್ಕಾಗಿ ಮಾಡುವುದಿಲ್ಲ. ಯಾಕಂದ್ರೆ ಅವನು ಸುಖಪೂರ್ಣ, ಪೂರ್ಣ ಸುಖವುಳ್ಳವನಂತಹ ಆದಂತಹ ಪರಮಾತ್ಮ, ಅವನು ಸುಖಕ್ಕಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅವನು ಮಾಡುವ ಕಾರ್ಯ ಸುಖದ ಒಂದು ಅಭಿವ್ಯಕ್ತಿ, ಅತಿರೇಕವನ್ನು ಆನಂದ ಅತಿಶಯವನ್ನು ತೋರಿಸುವುದಕ್ಕೆ ಎಕ್ಸ್ಪ್ರೆಷನ್ ಆಫ್ ಜಾಯ್ ಹೊತ್ತು ಇಟ್ ಈಸ್ ನಾಟ್ ಫಾರ್ ದ ಸೇಕ್ ಆಫ್ ಆಬ್ಟೈನಿಂಗ್ ಜಾಯ್. ಅದಕ್ಕೆ ಅವನಿಗೆ ಅವನು ಸುಖಪೂರ್ಣ, ಎಲ್ಲ ಪೂರ್ಣನಾಗಿದ್ದಾನೆ ಕೋಸರ ಅವನಿಗೆ ದಣುವಿಕೆ ಇಲ್ಲ, ಟಯರ್ಡ್ನೆಸ್ ಅನ್ನುವುದೇ ಆಯಾಸ ಅನ್ನುವುದೇ ಇಲ್ಲ. ಮಿಕ್ಕ ಲಿಮಿಟೆಡ್ ಆಗಿರುವ ಜೀವರಾಶಿಗಳಿಗೆ ಅವರಿಗೆ ದಣುವಿಕೆ ಇದೆ, ಆಯಾಸ ಇದೆ ಹೊರತು ಅವನಿಗೆ ಯಾವ ಆಯಾಸವೂ ಇಲ್ಲ. ಎಲ್ಲ ಅನಾಯಾಸವಾಗಿ ಸುನಾಯಾಸವಾಗಿ ಶ್ರಮವೇ ಇಲ್ಲದೆ ಸಮಸ್ತ ಸೃಷ್ಟಿಸ್ಥಿತಿಯ ಕಾರ್ಯಗಳನ್ನು ಕೇವಲ ಒಂದು ಸಂಕಲ್ಪ ಮಾತ್ರದಿಂದ ಲೀಲಾ ಮಾತ್ರವಾಗಿ ಮಾಡ್ತಾನೆ. ಇವಾಗಿಲ್ಲ ಬಹು ಕಾರುಣಿಕನು, ಕರುಣಾಮಯನ ಅಂತಹ ಪರಮಾತ್ಮ ಅನಂತಾನಂತ ಜೀವರ ಗಣರಾಶಿಗಳ ಒಳಗೆ ಏಕಾಂಶ ಅಂಶ ರೂಪದಿ. ಏಕಾಂಶ ಅಂದರೆ ತಾನು ಒಬ್ಬನೇ ಎಲ್ಲರ ಒಳಗೂ ಇರ್ತಾನೆ, ಅದಕ್ಕೆ ಏಕಾಂಶ ಅಂಶ ರೂಪದಿ ಅಂದರೆ ತಾನು ತನ್ನಗೆ ಪ್ರತಿಬಿಂಬರಾದಂತಹ ಜೀವರಾಶಿಗಳ ಒಳಗೆ ಮತ್ತು ಅಂತರ್ಯಾಮಿ ಅಂದ್ರೆ ತನ್ನ ಒಳಗೆ ಜೀವರಾಶಿಗಳು, ಅದರ ಒಳಗೆ ಮತ್ತು ತನ್ನ ರೂಪಗಳು, ಈ ವಿಧವಾಗಿ ಅನಂತಾನಂತ ರೂಪ ಒಂದರ ಒಳಗೆ ಒಂದು ಇರ್ತಾನೆ. ಹಾಗಂದ್ರೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪ ಶಿವಸ್ಥಿತ ಅಂತ ಹೇಳಿದಾಗೆ ತನ್ನ ಪ್ರತಿಬಿಂಬರಾದಂತಹ ಸಮಸ್ತ ಜೀವರಾಶಿಗಳ ಒಳಗೆ ಮತ್ತು ತಾನು ಅಂಶ ರೂಪದಲ್ಲಿ ಸೇರಿರ್ತಾನೆ, ಅದಕ್ಕೆ ಅಂಶಾಂಶ ರೂಪ. ಅವನು ತನ್ನ ಅಂಶಗಳಾದವರ ಒಳಗೆ ಮತ್ತು ತಾನು ಅವರ ಅಂತರ್ಯಾಮಿಯಾಗಿರ್ತಾನೆ ಅನ್ನೋದು ತಿಳಿಸುವುದಕ್ಕಾಗಿ ಅವನು ಅಂಶಾಂಶ ರೂಪ. ಅದೇ ಅಷ್ಟೇ ಅಲ್ಲದೆ ಏಕ ಅಂಶ, ಅಷ್ಟೇ ಅಲ್ಲದೆ ಅಂಶ ರೂಪದಲ್ಲಿ ಇರ್ತಾನೆ ಅಂತ ಹೇಳುವುದಕ್ಕಾಗಿ ಗಣದೊಳು ಏಕಾಂಶಾಂಶ ರೂಪದಿ ನಿಂತು ಅವರ ಒಳಗೆ ತಾನು ನಿಂತು ನೇಮಿಸುವ ನಿಯಮವನ್ನು ಮಾಡ್ತಾನೆ ಅಂಥೇಳಿ ಆ ಪರಮಾತ್ಮ ಅಷ್ಟು ಮಾಡಿದರೂ ಹೇಗೆ ನಮಗೆ ದಾರ ಕಾಣಿಸುವುದಿಲ್ಲವೋ, ಆ ಪರಮಾತ್ಮ ಇಷ್ಟು ಕಾರ್ಯಗಳು ಮಾಡಿದರೂ ನಾವು ಆ ಪರಮಾತ್ಮನನ್ನು ನೋಡಲಾರೆವು, ಅವನು ನಮ್ಮನ್ನು ಅನುಗ್ರಹ ಮಾಡುವ ತನಕ ನಾವು ಆ ಪರಮಾತ್ಮನ ನೋಡಲಿಕ್ಕಾಗೋದಿಲ್ಲ ಅನ್ನುವುದು ಆ ಒಂದು ಉಪಮಾಲಂಕಾರದಿಂದ ನಮಗೆ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಪಂಚಭೇದ ಅಂತ ನಾವು ಯಾವ ಪ್ರಪಂಚದಲ್ಲಿ ಇರುವಂತಹ ಪಂಚಭೇದಗಳನ್ನು ತೋರಿಸ್ತಾ ಇದ್ದಾರೆ. ಜೀವ ಜೀವರ ಭೇದ ಜಡ ಜಡ ಜೀವ ಜಡ ಜಡ ಜೀವರಂದಲಿ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮೀ ಮೂವರಿಂದಲಿ ಪದುಮಜಾಂಡದಿ ತಾ ವಿಲಕ್ಷಣ ಎಣಿಸುತ್ತಿಪ್ಪಳು ಸಾವಧಿಕ ಸಮ ಶೂನ್ಯಲೆಂದರಿ ತೀರ್ವರನು ಭಜಿಸು ಅಂತೇಳಿ. ಏನು ಜೀವ ಜೀವರ ಭೇದ, ಒಂದು ಜೀವಕ್ಕೂ ಇನ್ನೊಂದು ಜೀವಕ್ಕೆ ಭೇದ ಇದೆ. ಇದು ಹೇಳುವುದರ ಮೂಲಕವಾಗಿ ಅನೇಕ ಜೀವರಾಶಿಗಳಿದ್ದಾರೆ, ಪರಮಾತ್ಮನಿಗೆ ಜೀವನಿಗೆ ಆ ಭೇದವನ್ನು ಹೇಳಬಾರದು ಅನ್ನುವುದು ಹೇಳುವುದಕ್ಕಾಗಿ ಜೀವ ಜೀವರ ಭೇದ. ಅದಾದ ಮೇಲೆ ಜಡ ಜಡ ಭೇದ, ಜಡಕ್ಕೆ ಜಡಕ್ಕೆ ಇರುವಂತಹ ಭೇದ, ಅದಾದ ಮೇಲೆ ಜೀವಗೆ ಜಡಗೆ ಇರುವಂತಹ ಭೇದ, ಅದಾದ ಮೇಲೆ ಜಡ ಜೀವರಿಂದಲೇ ಶ್ರೀವರ್ಣ ಅಂದ್ರೆ ಜಡಕ್ಕೆ ಪರಮಾತ್ಮಗೆ ಇರುವ ಭೇದ, ಜೀವನಿಗೂ ಪರಮಾತ್ಮನಿಗೂ ಇರುವ ಭೇದ, ಈ ವಿಧವಾಗಿ ಶ್ರೀವರನು ಶ್ರೀಪತಿಯಾದಂತಹ ಆ ಪರಮಾತ್ಮನು ಅತ್ಯಂತ ಭಿನ್ನ, ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ. ಈ ಪಂಚಭೇದವನ್ನು ತಿಳಿಯಬೇಕು. ಜೀವ ಜೀವ, ಜೀವ ಜಡ, ಜಡ ಜೀವ, ಜಡ ಜಡ, ಜಡ ಪರಮಾತ್ಮ, ಜೀವ ಪರಮಾತ್ಮ, ಈ ಐದು ಭೇದಗಳನ್ನು ನಾವು ತಿಳ್ಕೋಬೇಕು ಅಂತೇಳಿ ಹೇಳಿದ ಮೇಲೆ ನಮಗೆ ಲಕ್ಷ್ಮಿ ಎಲ್ಲಿ ನಿಲ್ಲುತ್ತಾಳೆ ಅಂತ ಬಹಳ ದಿನಕ್ಕೆ ಪ್ರಶ್ನೆ. ಅದಕ್ಕೂ ಇಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮಿಯೂ ಒಂದು ಪರಮಾತ್ಮನ ವಿವಕ್ಷೆಯ, ಲಕ್ಷ್ಮಿ ಒಂದು ಜೀವವೇ, ಆದರೆ ಮಿಕ್ಕ ಸಮಸ್ತ ಜೀವರಾಶಿಗಳ ವಿವಕ್ಷೆಯ ಅವಳು ಈಶಳು, ಅವಳಿಗೆಲ್ಲರಿಗೂ ನಿಯಾಮಕಳಾಗಿದ್ದಾಳೆ. ಸೊ ಲಕ್ಷ್ಮೀ ದೇವಿ ಒಂದು ವಿಲಕ್ಷಣ, ಎಲ್ಲರಿಗಿಂತಲೂ ಭಿನ್ನಳಾಗಿದ್ದಾಳೆ ಅವಳು ಕೂಡ ಅಂತೇಳಿ ಹೇಳಕ್ಕೆ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಎಲ್ಲರಿಗಿಂತಲೂ ಅತ್ಯಂತ ಭಿನ್ನಳಾಗಿ ವಿಲಕ್ಷಣಳಾಗಿದ್ದಾಳೆ ಲಕ್ಷ್ಮೀದೇವಿ. ಆದರೆ ಅವಳು ಕೂಡ ಅಸ್ವತಂತ್ರಳೆ, ಮಿಕ್ಕವರಿದ್ದಾಗ ಅವಳು ಅಸ್ವತಂತ್ರ, ಆದರೆ ಎಲ್ಲರಿಗಿಂತಲೂ ಭಿನ್ನಳಾಗಿ ಅನಂತಾನಂತ ಕಾಲಗಳಿಂದ ಪರಮಾತ್ಮನ ಸಾಂಗತ್ಯದಿಂದ ನಿತ್ಯವೂ ನಿತ್ಯ ಮುಕ್ತಳಾಗಿದ್ದಾಳೆ ಲಕ್ಷ್ಮೀದೇವಿ. ಆ ಮೂವರಿಂದಲೇ ಪದ್ಮಜಾಂಡದಿ ತಾ ವಿಲಕ್ಷಣ ಎನಿಸುತ್ತೆ. ಮೂವರಿಂದಲೇ ಅಂದ್ರೆ ಆ ಲಕ್ಷ್ಮೀದೇವಿ, ಈ ಮೂವರು ಯಾರು? ಮೂವರು ಜೀವ ಜಡ ಪರಮಾತ್ಮ, ಈ ಮೂರಿಂದಲೂ ಕೂಡ ತಾನು ಭಿನ್ನಳಾಗಿದ್ದಾಳೆ. ಪದ್ಮಜಾಂಡದಿ, ಪದ್ಮಜ ಅಂದ್ರೆ ಬ್ರಹ್ಮ, ಬ್ರಹ್ಮಾಂಡದ ಒಳಗೆ ತಾ ವಿಲಕ್ಷಣಲು ಲಕ್ಷ್ಮೀದೇವಿ ಎಂತವಳು ಅಂದ್ರೆ ಅವಳು ವಿಲಕ್ಷಣ, ಎಲ್ಲರಿಗಿಂತಲೂ ಭಿನ್ನಳಾಗಿ. ವಿಲಕ್ಷಣ ಅಂದ್ರೆ ಯಾರಿಗೆ ಸಮಾನವಾದ ಲಕ್ಷಣ ಇಲ್ಲ, ಅವರು ಪರಮಾತ್ಮನಿಗಿಂತಲೂ ಕಮ್ಮಿ ಇದ್ದಾಳೆ. ಪರಮಾತ್ಮನಿಗೆ ಪರಮಾತ್ಮ ಸ್ವತಂತ್ರ, ಅವಳು ಅಸ್ವತಂತ್ರಳಾಗಿದ್ದಾಳೆ, ಆದರೆ ಎಲ್ಲರಿಗಿಂತಲೂ ಭಿನ್ನಳಾಗಿ, ಎಲ್ಲರಿಗಿಂತಲೂ ಉತ್ತಮ, ಮಿಕ್ಕ ಎಲ್ಲ ಸಮಸ್ತ ಜೀವರಾಶಿಗಳಿಗಿಂತಲೂ ಉತ್ತಮಳಾಗಿದ್ದಾಳೆ. ತಾ ವಿಲಕ್ಷಣಲು, ಅದಕ್ಕೆ ಲಕ್ಷ್ಮೀದೇವಿ ವಿಲಕ್ಷಣ ಅಂತೇಳಿ, ಅಂದರೆ ಎಲ್ಲರಿಗಿಂತಲೂ ಭಿನ್ನಳಾಗಿದ್ದಾಳೆ ಅಂತೇಳಿ ಎನಿಸುತ್ತಿಪ್ಪಳು, ಕರೆಯಲ್ಪಡುತ್ತಾಳೆ ಅಂತೇಳಿ ಇಲ್ಲಿ ಒಂದು ಒಂದು ಸುಂದರವಾದ ಒಂದು ಪದಪ್ರಯೋಗ ಮಾಡಿದ್ದಾರೆ. ಸಾವಧಿಕ ಸಮ ಶೂನ್ಯಲೆಂದು ಅರಿತು ಈರುವರನ್ನು ಭಜಿಸು, ಈರುವರನ್ನು ಇಬ್ಬರನ್ನು ಭಜಿಸು, ಸೇವೆ ಮಾಡು, ಅಂದರೆ ಲಕ್ಷ್ಮೀನಾರಾಯಣರಿಬ್ಬರನ್ನು ನಾವು ಸೇವೆ ಮಾಡಬೇಕು. ಹೇಗೆ ಅಂದರೆ ಸಾವಧಿಕ ಸಮ ಶೂನ್ಯಲು, ಸಮ ಶೂನ್ಯಲು ಅಂದ್ರೆ ಸಮ ಇಲ್ಲ, ಅಂದ್ರೆ ಶಿ ಇಸ್ ನಾಟ್ ಈಕ್ವಲ್ ಟು ಪರಮಾತ್ಮ. ಇಲ್ಲಿ ಸಾವಧಿಕ ಸಮ ಶೂನ್ಯಲು ಅಂತ ಹೇಳಿದ್ದಾರೆ, ಅಂದ್ರೆ ನಿರವಧಿಕ ಸಮ ಶೂನ್ಯಲು ಅಂತ ಹೇಳಿದ್ರೆ ಸಾವಧಿಕ ಸಮ ಅಂತೆ, ಶೀಸ್ ನಾಟ್ ಈಕ್ವಲ್ ಇನ್ ಎನಿ ರೆಸ್ಪೆಕ್ಟ್ ಅಂತ ಹೇಳಬೇಕಂದ್ರೆ ನಿರವಧಿಕ ಸಮ, ನಿರವಧಿಕ ಅಂದ್ರೆ ಇನ್ ಅವಧಿ ಅಂದ್ರೆ ಲಿಮಿಟೇಷನ್, ನಿರವಧಿಕ ಅಂದ್ರೆ ನೋ ಲಿಮಿಟೇಷನ್ಸ್ ಅಟ್ ಆಲ್. ನಿರವಧಿಕ ಸಮತ್ವ ಅಂದ್ರೆ ಈಕ್ವಾಲಿಟಿ ವಿತ್ ನೋ ಲಿಮಿಟೇಷನ್ಸ್ ಅಟ್ ಆಲ್, ಅದು ಇಲ್ಲದೆ ಇಲ್ಲ ಅಂದ್ರೆ ಇನ್ ಎವ್ರಿ ರೆಸ್ಪೆಕ್ಟ್ ಶೀಸ್ ಅನ್ಈಕ್ವಲ್ ಟು ಪರಮಾತ್ಮ, ಅಂದ್ರೆ ಇಲ್ಲ ಪರಮಾತ್ಮನ ಸಮತ್ವ ಯಾವುದರಲ್ಲಿಯೂ ಇಲ್ಲ ಅಂತ ತಿಳ್ಕೋಬೇಕೋ ಇಲ್ಲವೋ ಎಂಬೋ ಪ್ರಶ್ನೆ ಬಂದರೆ ಹಾಗೆ ತಿಳ್ಕೋಬೇಡ್ರಿ ಅಂತ ಹೇಳುವುದಕ್ಕಾಗಿ ಅವಳು ಸಾವಧಿಕ ಸಮಶೂನ್ಯಲ್ ಅಂದ್ರೆ ಅವಧಿ ಒಂದು ಲಿಮಿಟೇಷನ್ ನಲ್ಲಿ ಇರುವಂತಹ ಸಮತ್ವ ಇದೆ, ಸಾವಧಿಕ ಸಮತ್ವ ಇದೆ, ಆದರೆ ನಿರವಧಿಕ ಸಮತ್ವ ಇಲ್ಲ ಅಂತೋಳು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾವಧಿಕ ಸಮಶೂನ್ಯಲ್ ಅಂತ ಹೇಳ್ತಾ ಇದ್ದಾರೆ. ಅವಧಿ ಲಿಮಿಟೇಷನ್, ಸ ಅವಧಿ ಅಲಾಂಗ್ ವಿತ್ ಲಿಮಿಟೇಷನ್ ಸಮತ್ವ ಇದೆ. ಏನು ಆ ಲಿಮಿಟೇಷನ್, ಎಂತಹ ಸಮತ್ವ ಇದೆ ಅಂದರೆ ಲಕ್ಷ್ಮೀದೇವಿ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳಾಗಿದ್ದಾಳೆ. ದಟ್ ಮೀನ್ಸ್ ಅಟ್ ವೆರ್ ಎವರ್ ಪರಮಾತ್ಮ ಇಸ್ ದೇರ್ ಲಕ್ಷ್ಮಿ ಇಸ್ ದೇರ್, ಯಾಕಂದ್ರೆ ನಿತ್ಯ ಅವಿಯೋಗಿನಿ, ಪರಮಾತ್ಮ ಇದ್ದ ಎಲ್ಲ ಜಾಗದಲ್ಲಿಯೂ ಲಕ್ಷ್ಮೀದೇವಿ ಇದ್ದಾಳೆ. ಮುಕ್ತ ಪ್ರಪಂಚ, ಅಮುಕ್ತ ಪ್ರಪಂಚ, ಎರಡರ ಒಳಗೂ ಪರಮಾತ್ಮ ಇದ್ದಾನೆ, ಎರಡರ ಒಳಗೂ ಲಕ್ಷ್ಮೀದೇವಿ ಇದ್ದಾಳೆ. ಮಿಕ್ಕ ಜೀವರಾಶಿಗಳೆಲ್ಲರೂ ಒಂದಾ ಮುಕ್ತ ಪ್ರಪಂಚದಲ್ಲಿದ್ದಾರೆ, ಇಲ್ಲ ಅಮುಕ್ತ ಪ್ರಪಂಚದಲ್ಲಿದ್ದಾರೆ. ಆದರೆ ಲಕ್ಷ್ಮೀನಾರಾಯಣರು ಮಾತ್ರ ಮುಕ್ತ ಪ್ರಪಂಚದಲ್ಲಿಯೂ ಅಮುಕ್ತ ಪ್ರಪಂಚದಲ್ಲಿಯೂ ವ್ಯಾಪ್ತರಾಗಿದ್ದಾರೆ. ಅಂದ್ರೆ ದೇಶತಃ ಸಮಸ್ತ ಜಗತ್ತಿನೊಳಗೆ ಅಲ್ಲದೆ ಎಲ್ಲ ದೇಶಗಳ ಎಲ್ಲ ಪ್ರದೇಶಗಳ ಒಳಗೂ ಕೂಡ ಅವಳು ಸಮವ್ಯಾಪ್ತಳ. ಅದಕ್ಕೆ ಸಮನಾ ಅಂತ ಕರೀತಾರೆ. ಸಮನಾ ಕೆಲ ಮಾತಸ್ತ್ವ ಮಮನಾಥದ ಯೋಗಿನಿ ಅಂತ ಹೇಳಿದಾಗೆ ಅವಳಿಗೆ ಲಕ್ಷ್ಮೀದೇವಿಗೆ ಸಮನಾ ಅಂತ ಕರೀತಾಳೆ. ಸಮವ್ಯಾಪ್ತಿ ಉಳ್ಳವಳು ದೇಶತಃ, ಅಷ್ಟೇ ಅಲ್ಲದೆ ಕಾಲತಃ ಕೂಡ ಸಮವ್ಯಾಪ್ತಿ ಉಳ್ಳವಳು. ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಅಟ್ ಆಲ್ ಟೈಮ್ಸ್ ಪರಮಾತ್ಮನ ಜತೆಲೇ ಇರ್ತಾಳೆ. ಅದಕ್ಕೆ ಈ ಎರಡರಲ್ಲಿಯೂ ಕೂಡ ಅವಳು ಸಮಳಾಗಿದ್ದಾಳೆ. ಆದರೆ ಸಮಶೂನ್ಯಲು ಅಂತ ಯಾಕೆ ಹೇಳ್ತಾ ಇದ್ರೆ ಸಾವಧಿಕ ಸಮಶೂನ್ಯಲು ಅಂದ್ರೆ ಗುಣತಃ ಪರಮಾತ್ಮನಿಗೆ ಗುಣಗಳಲ್ಲಿ ಯಾವ ಎಂಥ ಸಾಮ್ಯವೂ ಇಲ್ಲವೇ ಇಲ್ಲ ಲಕ್ಷ್ಮೀದೇವಿಗೆ. ಅದಕ್ಕೆ ಸಾವಧಿಕ ಸಮಶೂನ್ಯಲು ಅಂತೇಳಿ ಲಕ್ಷ್ಮೀದೇವಿನ ಕರಿತಾಳೆ. ಅಂದ್ರೆ ಗುಣತಃ ಲಕ್ಷ್ಮೀದೇವಿಗೆ ಪರಮಾತ್ಮನ ಜೊತೆಯಲ್ಲಿ ಸಮತ್ವ ಇಲ್ಲ, ಆ ಸಮರಹಿತಳು. ಶೂನ್ಯ ಅಂದ್ರೆ ರಹಿತ, ಸಮಶೂನ್ಯ ಅಂದ್ರೆ ಸಮರಹಿತ. ಸಾವಧಿಕ ಸಮಶೂನ್ಯ ಅವಧಿಕ್ಕಿಂತ ಅಂದ್ರೆ ಲಿಮಿಟೇಷನ್ಲ್ಲಿ ಕೂಡಿದಂತಹ ಸಮತ್ವ ಇಲ್ಲದೇ ಇರುವವಳು ಅಂಥೇಳಿ ಈ ಒಂದು ಅರಿವು ಇಟ್ಟುಕೊಂಡು ನಾವು ಇರುವರನ್ನು ಇಬ್ಬರನ್ನೂ ಕೂಡ ಸೇವೆ ಮಾಡಬೇಕು ಅಂಥೇಳಿ ನಮ್ಮನ್ನು ನಮಗೆ ಯಾವ ವಿಧವಾದ ಒಂದು ಪರಮಾತ್ಮನ ಲಕ್ಷ್ಮೀದೇವಿಯ ಸೇವೆ ಮಾಡುವಾಗ ಎಂತಹ ಅನುಸಂಧಾನ ಇರಬೇಕು ಅನ್ನೋದು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಜೀವ ಜೀವರ ಭೇದ ಜಡ ಜಡ ಜೀವ ಜಡ ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮೀ ಮೂವರಿಂದಲೇ ಪದುಮಜಾಂಡದಿ ತಾ ವಿಲಕ್ಷಣಲೆನಿಸುತ್ತಿಪ್ಪಳು ಸಾವಧಿಕ ಸಮ ಶೂನ್ಯಲೆಂದರಿ ತೀರ್ವರನು ಭಜಿಸು. ಸೊ ಅದಕ್ಕೆ ಎಂದು ಅರಿತು ಈರ್ವರನು ಭಜಿಸು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇಲ್ಲಿಗೆ ನಮಗೆ ಭೇದಗಳನ್ನೆಲ್ಲ ಹೇಳಿ ಆಯಿತು. ಆ ಭೇದಗಳನ್ನು ತಿಳಿಯಿದರೆ ಸಾಕಾಗೋದಿಲ್ಲ, ಆ ಭೇದಗಳ ಸಹಿತವಾಗಿ ತಾರತಮ್ಯವನ್ನು ಕೂಡ ತಿಳಿಯಬೇಕು. ತಾರತಮ್ಯನೇನು? ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ ಅಂತೇಳಿ ಪರಮಾತ್ಮನ ಬಗ್ಗೆ ಇರುವ ಭಕ್ತಿಯಲ್ಲಿ ಇರುವ ತಾರತಮ್ಯಕ್ಕೆ ಅನುಗುಣವಾಗಿ ತಾರತಮ್ಯವನ್ನು ನಿರ್ಣಯ ಮಾಡ್ತೀವಿ. ಆ ಭಕ್ತಿಯು ಜ್ಞಾನದ ಮೇಲೆ ಆಧಾರಪಟ್ಟಿರುತ್ತೆ, ಜ್ಞಾನ ಭಕ್ತಿ ಮೇಲೆ ಆಧಾರಪಟ್ಟಿರುತ್ತೆ. ಸೊ ಜ್ಞಾನದಲ್ಲಿ ಕೂಡ ಅದೇ ವಿಧವಾದ ತಾರತಮ್ಯ, ಭಕ್ತಿಯಲ್ಲಿ ಯಾವ ವಿಧವಾದ ತಾರತಮ್ಯ ಇರುತ್ತೋ ಜ್ಞಾನದಲ್ಲಿಯೂ ಅದೇ ವಿಧವಾದ ತಾರತಮ್ಯ ಇರುತ್ತೆ. ಅದಕ್ಕೆ ಆ ಜ್ಞಾನದ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಆದಿತೇಯರು ತಿಳಿಯದಿಹ ಗುಣ ವೇದಮಾನಿಗಳೆಂದೆನಿಪ ವಾಣ್ಯಾದಿಗಳು ಬಲ್ಲರು, ಅವರು ಅರಿಯದ ಗುಣಗಣಗಳನು ವೇದ ಬಲ್ಲನು, ಬೊಮ್ಮನರಿಯದ ಅಗಾಧ ಗುಣಗಳ ಲಕುಮಿ ಬಳ್ಳಳು, ಶ್ರೀಧರ ಒಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿ ಎಂದು ಅಂತ ಹೇಳ್ತಾರೆ. ಆದಿತೇಯರು, ಆದಿತೇಯರು ಅಂದ್ರೆ ಆದಿತಿ ದೇವಿ ಮಕ್ಕಳು, ಅಂದ್ರೆ ರುದ್ರ ದೇವತೆ, ರುದ್ರರು ಮೊದಲಿಡಿಕೊಂಡು ದೇವತೆಗಳು, ಬೇಸಿಕ್ ಆಗಿ ಆದಿತೇಯರು ಅಂದ್ರೆ ದೇವತೆಗಳು ಅಂತೇಳಿ. ದೇವತೆಗಳು ಯಾರು ದೇವತೆಗಳು ಅಂದ್ರೆ ಇಲ್ಲಿ ನೆಕ್ಸ್ಟ್ ಶಬ್ದವನ್ನು ನೋಡಿ ನಾವು ನಿರ್ಣಯ ಮಾಡಬೇಕು. ರುದ್ರರು ಅಷ್ಟೇ ಅಲ್ಲದೆ ರುದ್ರಕ್ಕಿಂತ ಕಳಗಿರುವಂತಹ ರುದ್ರರ ಹಿಡ್ಕೊಂಡು ರುದ್ರದೇವರು ಮೊದಲ ಮಾಡಿಕೊಂಡು ಯಾವತ್ತೂ ದೇವತೆಗೆ ದೇವತಾಗಣ ಅಂತ ಅರ್ಥ. ಆದಿತೇಯರು ತಿಳಿಯದಿಹ ತಿಳಿಯದೇ ಇರುವಂತಹ ಗುಣಗಳನ್ನು, ಅಂದ್ರೆ ರುದ್ರಾದಿ ದೇವತೆಗಳು ತಿಳಿಯದೇ ಇರುವಂತಹ ಗುಣಗಳನ್ನು, ಪರಮಾತ್ಮನ ಗುಣಗಳನ್ನು ವೇದ ಮಾನಿಗಳೆಂದೆನಿಪ ವಾಣ್ಯಾದಿಗಳು, ವಾಣಿ ಅಂದ್ರೆ ಸರಸ್ವತಿ ದೇವಿ, ಸರಸ್ವತಿ, ಭಾರತಿ ಇತ್ಯಾದಿ ಇವರು. ಸೊ ಅಷ್ಟೇ ಅಲ್ಲದೆ ಇನ್ನು ರುಜುಪತ್ನಿಯರು, ಸಮಸ್ತ ರುಜುಪತ್ನಿಯರು ನಾವು ತಿಳ್ಕೋಬೇಕು. ಸೊ ವಾಣಿ ಆದಿಗಳಂದ್ರೆ ವಾಣಿ, ಭಾರತಿ, ರುಜುಪತ್ನಿಗಳೆಲ್ಲರೂ ಕೂಡ ವೇದ ಮಾನಿಗಳು, ವೇದ ಅಭಿಮಾನಿಗಳು, ವೇದಕ್ಕೆ ಅಭಿಮಾನಿಗಳು ಅಂತ ಕರೆಯಲ್ಪಡುವಂತಹ ಇವರೆಲ್ಲರೂ ಕೂಡ ಆ ಪರಮಾತ್ಮನ ಗುಣಗಳನ್ನು ತಿಳಿತಾರೆ. ಎಷ್ಟು ಆದಿತೇಯರು ತಿಳಿಯದೇ ಇರುವ ಗುಣಗಳನ್ನು ಇವರು ತಿಳಿತಾರೆ, ಅಂದ್ರೆ ಇವರ ಆಧಿಕ್ಯತೆಯನ್ನು ಹೇಳ್ತಾ ಇದ್ದಾರೆ. ಇವರು ವಾಣಿ ಅಂದ್ರೆ ಸರಸ್ವತಿ ದೇವಿ, ಭಾರತೀ ದೇವಿ ಮುಂತಾದವರೆಲ್ಲರೂ ಕೂಡ ರುದ್ರಾದಿ ದೇವತೆಗಳು ತಿಳಿಯದೇ ಇರುವ ಗುಣಗಳನ್ನು ತಿಳಿದಿದ್ದಾರೆ, ಬಲ್ಲರು ಅಂತೇಳಿ ಹೇಳ್ತಾರೆ. ಬಲ್ಲರು ತಿಳಿದಿದ್ದಾರೆ, ಅವರು ಅರಿಯದ ಅಂದ್ರೆ ಸರಸ್ವತಿ, ಭಾರತಿ, ರುಜುಪತ್ನಿಗಳು ಅವರು ತಿಳಿಯದೇ ಇರುವಂತಹ ಗುಣಗಣಗಳನ್ನು, ಅವರಿಗ ಕೂಡ ತಿಳಿಯದೇ ಇರುವ ಗುಣಗಣ, ಯಾವ ಗುಣಗಳನ್ನು? ಪರಮಾತ್ಮನ ಗುಣಗಣಗಳನ್ನು. ಗುಣ ಗಣ ಅಂದ್ರೆ ಸಮೂಹ, ಗುಣಗಣಗಳನ್ನು ಅಂದ್ರೆ ಗುಣ ಸಮೂಹಗಳನ್ನು, ಪರಮಾತ್ಮನ ಗುಣ ಸಮೂಹಗಳನ್ನು ಅವರಿಗೇ ತಿಳಿಯದೇ ಇರುವಂತಹ ಗುಣ ಸಮೂಹಗಳನ್ನು ವೇದ ಬಲ್ಲನು. ವೇದ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರು ತಿಳಿದಿದ್ದಾರೆ ಅಂದ್ರೆ ಭಾರತೀಯ ಸರಸ್ವತಿಯಾದಿಗಳು ತಿಳಿಯದೇ ಇರುವ ಗುಣಗಳನ್ನು ಬ್ರಹ್ಮದೇವರು, ವಾಯುದೇವರು. ವೇದ ಅಂದ್ರೆ ಇಲ್ಲಿ ಬ್ರಹ್ಮದೇವರು, ಬ್ರಹ್ಮದೇವರು ಸಹಿತವಾಗಿ ವಾಯುದೇವರನ್ನು ತಿಳ್ಕೊಬೇಕು. ಇಬ್ಬರು ಒಂದೇ ಕಕ್ಷದವರು, ಅವರಿಬ್ಬರು ಬಲ್ಲರು, ಅವರಿಬ್ಬರು ತಿಳಿದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಬೊಮ್ಮನು ಅರಿಯದ ಅಗಾಧ ಗುಣಗಳ, ಅಂದ್ರೆ ಬ್ರಹ್ಮದೇವರು ಕೂಡ ತಿಳಿಯದೇ ಇರುವಂತಹ ಪರಮಾತ್ಮನ ಅಗಾಧ ಗುಣಗಳನ್ನು ಲಕುಮಿ ಬಳ್ಳಲು, ಲಕ್ಷ್ಮೀದೇವಿ ತಿಳಿದಿದ್ದಾಳೆ ಅಂತೇಳಿ ಈ ಲಕ್ಷ್ಮೀದೇವಿಯ ಒಂದು ಅತಿಶಯವನ್ನು, ಆಧಿಕ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾದ ತಾರತಮ್ಯವನ್ನು ನಾವು ತಿಳ್ಕೊಂಡಾಗ ನಮಗೆ ಏನು ಗೊತ್ತಾಗತ್ತೆ? ಅಂತಹ ಎಲ್ಲರಿಗೂ ಸಿಲುಕದೇ ಇರುವ ಆ ಪರಮಾತ್ಮನು ಯಾರಿದ್ದಾನೋ, ಲಕ್ಷ್ಮೀಪತಿ ಶ್ರೀಧರನು, ಅವನು ಒಬ್ಬನು ಉಪಾಸ್ಯ. ಶ್ರೀಧರ ಒಬ್ಬನು ಉಪಾಸ್ಯ, ಆ ಪರಮಾತ್ಮ ಒಬ್ಬನೇ ಪೂಜಾರ್ಹನಾಗಿದ್ದಾನೆ. ಅಂದ್ರೆ ನಾವು ಮಿಕ್ಕ ದೇವತೆಗಳನ್ನೆಲ್ಲ ಪೂಜೆ ಮಾಡ್ತೀವಲ್ವಾ, ಪರಮಾತ್ಮ ಒಬ್ಬನೇ ಉಪಾಸ್ಯ ಅಂದ್ರೆ ಏನು ಅಂದ್ರೆ ಶ್ರೀಧರೊಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿ ಎಂದು ಅಂತ ನಾವು ಅಂದ್ರೆ ಪರಮಾತ್ಮ ಒಬ್ಬನೇ ಸದ್ಗುಣ ಪೂರ್ಣ ಹರಿ ಅನ್ನುವ ಅನುಸಂಧಾನದಿಂದ ಉಪಾಸನಾಗಿದ್ದಾನೆ. ಅಂದ್ರೆ ಸ್ವತಂತ್ರ ಭಾವದಿಂದ ಉಪಾಸನ ಯೋಗ್ಯನಾದವನು, ಅಂದ್ರೆ ನಾವು ಪೂಜೆ ಮಾಡಲಿಕ್ಕೆ ಅರ್ಹನಾದವನು ಪರಮಾತ್ಮ ಒಬ್ಬನೇ. ಮಿಕ್ಕವರೆಲ್ಲರೂ ಕೂಡ ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತ ಹೇಳಿದಾಗೆ ಮಿಕ್ಕ ದೇವತೆಗಳು, ಲಕ್ಷ್ಮೀದೇವಿ, ಬ್ರಹ್ಮಾದಿ ವಾಯುದೇವರು ಇವರೆಲ್ಲರೂ ಕೂಡ ನಾವು ಪರಮಾತ್ಮನ ಪರಿವಾರ ದೇವತೆಗಳು ಅನ್ನುವ ಅನುಸಂಧಾನದಿಂದ ಅವರನ್ನು ನಾವು ಉಪಾಸನೆ ಮಾಡಬಹುದೇ ಹೊರತು ಸ್ವತಂತ್ರರು ಅನ್ನುವ ಅನುಸಂಧಾನದಿಂದ ಉಪಾಸನೆ ಮಾಡಬಾರದು. ಅದು ಮುಖ್ಯವಾದ ಅಂಶ. ಸೊ ಅಗಾಧ ಗುಣಗಳ ಲಕ್ಷ್ಮಿ ಬಳ್ಳಲು ಶ್ರೀಧರ ಒಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿ ಎಂದು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಸದ್ಗುಣ ಪೂರ್ಣ ಹರಿ ಏನು? ಸದ್ಗುಣ ಪೂರ್ಣ ಹರಿ ಅಂದ್ರೆ ಏನಂದ್ರೆ ಪರಮಾತ್ಮನ ಗುಣಗಳು ಅನಂತಾನಂತ ಗುಣಗಳು, ಇದು ಇನ್ಫೈನೈಟ್ನೆಸ್, ಬೋತ್ ಕ್ವಾಲಿಟಿ ವೈಸ್ ಅಂಡ್ ಕ್ವಾಂಟಿ ವೈಸ್, ಅಂದ್ರೆ ಒಂದೊಂದು ಗುಣ ತಗೊಂಡ್ರೆ ಕೌಂಟ್ ಮಾಡ್ತಾ ಹೋದ್ರೆ ಅನಂತ ಗುಣಗಳಿದೆ ಪರಮಾತ್ಮನ ಹತ್ತಿರ ಅಂತೇಳಿ. ಈ ವಿಧವಾಗಿ ಗುಣಪೂರ್ಣತ್ವ ಅನ್ನುವುದು ಬೈ ನಂಬರ್ ಗುಣಪೂರ್ಣತ್ವ ಇದೆ, ಪ್ಲಸ್ ಒಂದೊಂದು ಒಂದೊಂದು ಗುಣ ತಗೊಂಡ್ರೆ, ಈಗ ಕರುಣಾ ಅನ್ನುವ ಗುಣ ತಗೊಂಡ್ರೆ ಆ ಕರುಣಾ ಅನ್ನುವ ಗುಣದಲ್ಲಿ ಅನಂತತ್ವ ಇದೆ. ಅಂದ್ರೆ ನಾಟ್ ಓನ್ಲಿ ಬೈ ನಂಬರ್ ಇಟ್ ಇಸ್ ಇನ್ಫೈನೈಟ್, ನಾಟ್ ಓನ್ಲಿ ಬೈ ಕ್ವಾಂಟಿಟಿ ಇಸ್ ಇನ್ಫೈನೈಟ್, ಆಲ್ಸೋ ಬೈ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡು, ನಂಬರ್ ವೈಸ್ ಅಂಡ್ ಆಲ್ಸೋ ಈಚ್ ಒನ್. ಒಂದು ಕರುಣಾಗುಣದಲ್ಲಿ ಒಂದು ಮತ್ತು ಪೂರ್ಣತ್ವ ಇದೆ. ಈ ವಿಧವಾಗಿ ಒಂದೊಂದು ಗುಣದಲ್ಲಿ ಕೂಡ ಪೂರ್ಣತ್ವ ಇದೆ ಅನ್ನೋದು ಹೇಳುವುದಕ್ಕಾಗಿ ಗುಣಪೂರ್ಣತ್ವ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಗುಣಪೂರ್ಣತ್ವ ಯಾವ್ದಾದ್ರೂ ಹೇಳಿದ್ದೀವೋ, ಬೋತ್ ಕ್ವಾಂಟಿ ವೈಸ್ ಕ್ವಾಲಿಟಿ ವೈಸ್ ಇರುವಂತಹ ಗುಣಪೂರ್ಣತ್ವ, ಅದು ಒಂದು ಕಾಲದಲ್ಲಿ ಮಾತ್ರವೇ ಇರುತ್ತೋ, ಆರ್ ಫಾರ್ ಎ ಲಿಮಿಟೆಡ್ ಟೈಮ್ ಇರುತ್ತಾ ಅಂದ್ರೆ ಇಲ್ಲ, ಆದ್ಯಂತರಹಿತವಾದ ಅಂದ್ರೆ ಇಟ್ ಈಸ್ ಫಾರ್ ಇನ್ಫೈನೈಟ್ ನಂಬರ್ ಆಫ್ ಅಮೌಂಟ್ ಆಫ್ ಟೈಮ್ ಈ ಗುಣಪೂರ್ಣತ್ವ ಇದೆ. ಆದ್ರೆ ಈ ಗುಣಪೂರ್ಣತ್ವ ಯಾರಾದರೂ ಕೊಟ್ಟು ಬಂದಿದ್ದ ಅಂದ್ರೆ ಇಲ್ಲ, ಅದು ಸ್ವತಂತ್ರವಾಗಿ ಬಂದಿದೆ ಅನ್ನೋದು ತಿಳಿಸುವುದಕ್ಕಾಗಿ ಸದ್ಗುಣಪೂರ್ಣ ಹರಿ. ಸದ್ಗುಣಪೂರ್ಣ ಅಂದ್ರೆ ಸತ್ ಅಂದ್ರೆ ಏನು, ದೋಷರಹಿತವಾದ ಗುಣಪೂರ್ಣತ್ವ. ಏನು ಅಸ್ವತಂತ್ರ ಅನ್ನೋದು ಒಂದು ದೋಷ, ಅವನಿಗೆ ಸ್ವತಂತ್ರವಾಗಿ ಗುಣಪೂರ್ಣತ್ವ ಇದೆ ಕೋಸರ ಅದು ದೋಷರಹಿತವಾದ ಅಂದ್ರೆ ಅಸ್ವತಂತ್ರಾದಿ ದೋಷರಹಿತವಾದಂತಹ ಅಂದ್ರೆ ಸ್ವತಂತ್ರವಾದಂತಹ ಗುಣಪೂರ್ಣತ್ವ ಪರಮಾತ್ಮನಿಗೆ ಇದೆ. ಅಂದ್ರೆ ಏನಾಯ್ತು, ಕ್ವಾಂಟಿಟಿ ವೈಸ್ ಕ್ವಾಲಿಟಿ ವೈಸ್ ಎರಡರ ಸಂಖ್ಯೆಯಲ್ಲಿಯೂ ಅಷ್ಟೇ ಅಲ್ಲದೆ ಶಕ್ತಿಯಲ್ಲಿ ಕೂಡ ಗುಣಪೂರ್ಣತ್ವ, ಅದು ಆದ್ಯನಂತ ಆದಿ ಅನಂತ ಕಾಲದ ಅಂತರಹಿತ ಅಂದ್ರೆ ಅನಾದ್ಯನಂತ ಕಾಲ, ಬಿಗಿನಿಂಗ್ಲೆಸ್ ಅಂಡ್ ಎಂಡ್ಲೆಸ್ ಟೈಮ್, ಅಷ್ಟುವರೆಗೂ ಇರುವಂತಹದ್ದು ಆ ಗುಣಪೂರ್ಣತ್ವ, ಅದು ಸ್ವತಂತ್ರವಾದಂತಹ ಗುಣಪೂರ್ಣತ್ವ. ಅಷ್ಟೇ ಅಲ್ಲದೆ ಇನ್ನೂ ಏನು ವಿಶೇಷ ಅಂದ್ರೆ ಅದು ಚೆನ್ನಾಗಿದೆ, ಇಟ್ಸ್ ವೆರಿ 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 ಫರ್ಮ್ ಅಂಡ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಅದು ನಾವು ತಿಳ್ಕೋಬೇಕಾಗಿದ್ದು. ಈ ವಿಧವಾದ ಸದ್ಗುಣಪೂರ್ಣ ಹರಿ ಅನ್ನುವ ಅನುಸಂಧಾನದಿಂದ ಆ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಬೇಕು ಅನ್ನೋದು ಇಲ್ಲಿ ತಿಳಿಸಿದ್ದಾರೆ. ಸೊ ಇದು ತಾರತಮ್ಯದ ಒಂದು ವಿಶೇಷಾಂಶ. ಆದಿತೇಯರು ತಿಳಿಯದೇಹ ಗುಣವೇದಮಾನಿಗಳೆಂದೆನಿಪ ವಾಣ್ಯಾದಿಗಳು ಬಲ್ಲರು, ಅವರರಿಯದ ಗುಣಗಣಗಳನ್ನು ವೇದವಲ್ಲನು, ಬೊಮ್ಮನರಿಯದ ಅಗಾಧ ಗುಣಗಳ ಲಕುಮಿ ಬಳ್ಳಳು, ಶ್ರೀಧರ ಒಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿಯೆಂದು ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾದ ಅನುಸಂಧಾನ ಮಾಡಿದ ಮೇಲೆ ಇನ್ನು ಏನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇಂತ ಅನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕುಮಿ ಭಗವಂತ ಆಭರಣಾಯುಧಾಂಬರವಾಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಿ ಮಾಡುದಲ್ಲಿ ತದಧೀನತ್ವ ವೈದಿಹಳು ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾದ ಗುಣಪೂರ್ಣತ್ವ ಆಮೇಲೆ ತಾರತಮ್ಯ ಇವೆಲ್ಲದನ್ನು ತಿಳ್ಕೊಂಡ ಮೇಲೆ ನಮಗೆ ಈ ಒಂದು ಅಂಶವನ್ನು ಏನ್ ಹೇಳ್ತಾ ಇದೆ ಅಂದ್ರೆ, ಈ ವಿಧವಾದ ಒಂದು ಅನುಸಂಧಾನ ಇದ್ದವಳಾದಂತಹ ಚೆನ್ನಾಗಿ ಈ ಅನುಸಂಧಾನ ಇದ್ದ ಲಕ್ಷ್ಮೀದೇವಿ ಹೇಗೆ ಉಪಾಸನೆ ಮಾಡ್ತಾಳೆ, ಪರಮಾತ್ಮನ ಸೇವೆಯನ್ನು ಉಪಾಸನೆಯನ್ನು ಲಕ್ಷ್ಮೀದೇವಿ ಹೇಗೆ ಮಾಡ್ತಾಳೆ ಅನ್ನೋದು ಇಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾಳೆ. ಏನಂದ್ರೆ ಇಂತು ಅನಂತ ಅನಂತ, ಇಲ್ಲ ಇಂತ ಅನಂತ ಅನಂತ, ಹೇಗೆ ಬೇಕಾದರೂ ಸ್ಪ್ಲಿಟ್ ಮಾಡಬಹುದು, ಇಂತ ಅನಂತ ಅನಂತ ಇಲ್ಲ ಇಂತು ಅನಂತ ಅನಂತ. ಈ ವಿಧವಾಗಿ ಈ ಮುಂದಿನ ಪದ್ಯಗಳಲ್ಲಿ ಹೇಳಿದ ಪೂರ್ವೋಕ್ತ ರೀತಿಯಲ್ಲಿ ಹೇಳಿದಂತಹ ಅನಂತ 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 ಅನಂತ, ಯಾಕೆ ಅನಂತ ಅನಂತ ನಾನು ಹೇಳಿದಂಗೆ ಎಲ್ಲ ವಿಧಗಳಲ್ಲಿ ಅನಂತ, ಬೋತ್ ನಂಬರ್ ವೈಸ್ ಅಂಡ್ ಕ್ವಾಂಟಿ ವೈಸ್, ಅದು ತಿಳಿಸುವುದಕ್ಕಾಗಿ ಅನಂತಾನಂತ ಗುಣಗಳ ಇಷ್ಟು ಇನ್ಫೈನೈಟ್ ನಂಬರ್ ಅಂಡ್ ಇನ್ಫೈನೈಟ್ ಕ್ವಾಲಿಟಿ ಕ್ವಾಂಟಿ ಇರುವಂತಹ ಗುಣಗಳನ್ನು ಅದೆಲ್ಲ ಗುಣಗಳ ಪ್ರಾಂತಗಾಣದೆ, ಪ್ರಾಂತಗಾಣದೆ ಅಂದ್ರೆ ಏನಂದ್ರೆ ಪ್ರಕರ್ಷವಾದ ಅಂತಗಾಣದೆ, ಅಂದ್ರೆ ಅಂತ ಮೀನ್ಸ್ ಎಂಡಿಂಗ್, ಪ್ರ ಅಂತ ಪ್ರಕರ್ಷವಾದ ಅಂದ್ರೆ ಯಾರು ಪರಮಾತ್ಮನ ಗುಣಗಳನ್ನು ಪೂರ್ತಿ ತಿಳಿದಿಲ್ಲ ಅನ್ನೋದು ತಿಳಿಸೋದಕ್ಕಾಗಿ ಪ್ರಾಂತಗಾಣದೆ, ಪ್ರಾಂತಗಾಣದೆ ಪ್ರಕರ್ಷ ಅಂತ ಕಾಣದೇ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಾಂತಗಾಣದೆ ಮಹಾಲಕುಮಿ ಭಗವಂತ ಆಭರಣ ಆಯುಧ ಅಂಬರವು ಆಲಯಗಳು ಆಗಿಯೇ. ಈ ಪ್ರಾಂತಗಾಣದೆ ಅನ್ನುವುದು ಹೇಳುವುದಾಗ ನಮಗೆ ದ್ವಾದಶ ಸ್ತೋತ್ರದಲ್ಲಿ ನಮಗೊಂದು ಆಚಾರ್ಯರು ಹೇಳಿದಂತಹ ಒಂದು ವಾಕ್ಯ ಜ್ಞಪ್ತಿಗೆ ಬರುತ್ತೆ. ಏನಂದ್ರೆ ನೈವೋದಾಪುರ್ ಋಣಂತೋಂತಂ ಯದ್ಗುಣಾಣ ಮಜಾದಯ ಅಂತೇಳಿ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಶ. ಏನಂದ್ರೆ ಪರಮಾತ್ಮನ ಗುಣಗಣಗಳನ್ನು ಅನಾದಿ ಕಾಲದಿಂದಲೂ ಕೂಡ ಕೌಂಟ್ ಮಾಡ್ತಾ ಇದ್ರು ಕೂಡ ಗ್ರಂಥೋಂತಂ ಯದ್ಗುಣಾನ ಅಜಾದಯ ನೈವೋದಾಪುಹು ನ ಆಪುಹು ಅಂದ್ರೆ ಒಂದಲೇ ಇಲ್ಲ, ನ ಏವ ಉದಾಪುಹು ಪರಮಾತ್ಮನ ಗುಣಗಳ ಎಂಡಿಂಗ್ ನೋಡಲೇ ಇಲ್ಲ. ಕಡೆಗಾನರದ ಭವ ಶಕ್ರಮುಖರು ನಿಧಾನಿಸಲು ಮಾನವರಿಗೆ ಗಲವಳೆದು ವಿಚಾರಿಸಲು ಅಂತೇಳಿ ಜಗನ್ನಾಥದಾಸರು ಒಂದು ಕಡೆ ಹೇಳಿದಂಗೆ ಈ ಪರಮಾತ್ಮನ ಅನಂತಾನಂತ ಗುಣಗಳನ್ನು ಕೌಂಟ್ ಮಾಡ ಗುಣಂತೋಂತ ಗುಣಂತಹ ಅಂದ್ರೆ ಕೌಂಟ್ ಮಾಡ್ತಾ ಇದ್ದರೂ ಕೂಡ
ನ ಏವ ಉದ್ ಆಪುಹು, ಏನು ಅದರ ಎಂಡಿಂಗ್ ಅಂತವನ್ನು ಹೊಂದಲಿಲ್ಲ. ದಟ್ ಮೀನ್ಸ್ ದೇ ಕುಡ್ ನಾಟ್ ಸಿ ದ ಎಂಡ್ ಆಫ್ ದಿ ಪರಮಾತ್ಮನ ಗುಣಗಳು ಅಂತ ಹೇಳಿ. ನೈವೋದಾಪುರ್ ಋಣಂತೋ ತಮ್ ಯದ್ ಗುಣಾನಾಮ್ ಅಜಾದಯ ಅಂತೇಳಿ, ಅಜಾದಯ ಅಜ ಬ್ರಹ್ಮ ಆದಯ ಮುಂತಾದ ದೇವತೆಗಳೆಲ್ಲರೂ ಕೂಡ ಎಷ್ಟು ಕೌಂಟ್ ಮಾಡಿದ ಪರಮಾತ್ಮನ ಗುಣಗಳನ್ನು ನೋಡ್ಲಿಕ್ಕಾಗೋದಿಲ್ಲ, ಅಷ್ಟೇ ಲಕ್ಷ್ಮೀದೇವಿ ಕೂಡ ಸಿಲುಕಿಲ್ಲ ಪರಮಾತ್ಮ ಅಂಥೇಳಿ ಅದು ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಾಂತ ಗಾಣದೆ ಮಹಾಲಕ್ಷ್ಮಿ, ಲಕ್ಷ್ಮೀದೇವಿ ಮಹಾಲಕ್ಷ್ಮಿ ಭಗವೇನು ಮಾಡ್ತಾ ಇದ್ದಾಳೆ, ಇಂತಹ ಪರಮಾತ್ಮನ ಒಂದು ವಿಶಿಷ್ಟತೆಯನ್ನು ಅರಿತಿದ್ದಾಳೆ. ತಿಳಿದು ಆಹಾ ಇಂತಹ ಪರಮಾತ್ಮನನ್ನು ನಾನು ಸೇವೆ ಮಾಡಬೇಕಂತೇಳಿ, ಕೋಟಿ ಕೋಟಿ ಭೃತ್ಯರೆಲ್ಲೂ ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡುತ್ತಿಳು, ಏನು ಧನ್ಯಲೋ ಲಕ್ಷ್ಮಿ ಎಂಥ ಮಾಣ್ಯಲು ಅಂತ ಹೇಳಿದಂಗೆ ಆ ಲಕ್ಷ್ಮೀದೇವಿ ಭಗವಂತಗೆ ಆಭರಣ ಆಯುಧ ಅಂಬರವು ಆಲಯಗಳು ಆಗಿ ತಾನೇ ಇದ್ದಾಳಂದ್ರೆ, ಪರಮಾತ್ಮನಿಗೆ ಜಡ ಪದಾರ್ಥಗಳು ಅವು ನಿಜವಾದ ಆಲಯಗಳಲ್ಲ, ಒಂದೊಂದು ಜಡ ಪದಾರ್ಥದ ಒಳಗೆ ತಾನೇ ನಿಂತು ಪರಮಾತ್ಮನಿಗೆ ತಾನು ಸೇವೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಹಾಗೆ ಅಂದ್ರೆ ಭಗವಂತನಿಗೆ ಆಭರಣಗಳು, ಒಂದೊಂದು ಆಭರಣ ಇದ್ರೆ ಆ ಆಭರಣದ ಒಳಗೆ ತಾನು ನಿಂತಿದ್ದಾಳೆ ಲಕ್ಷ್ಮೀದೇವಿ, ನಿಂತು ಆ ಪರಮಾತ್ಮನಿಗೆ ಸೇವೆ ಮಾಡ್ತಾ ಇದ್ದಾಳೆ. ಆಭರಣಗಳು ಆಯುಧಗಳು, ಒಂದೊಂದು ಆಯುಧದ ಒಳಗೂ ಕೂಡ ಗದಾ ಶಂಖ ಚಕ್ರ ಪದ್ಮ ಎಲ್ಲದರ ಒಳಗೂ ಕೂಡ ಲಕ್ಷ್ಮೀದೇವಿ ಒಳಗಿದ್ದಾಳೆ, ಸನ್ನಿಧಾನಲಾಗಿದ್ದು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಆಯುಧ ಅಂಬರ ಅಂದ್ರೆ ವಸ್ತ್ರಗಳು, ಪರಮಾತ್ಮ ಅಪ್ರಾಕೃತನಾದವನು ಆದರೂ ವಸ್ತ್ರಧಾರಣೆ ಮಾಡ್ತಾನೆ. ಯಾಕೆ ಅಂದರೆ ಅವನು ವಸ್ತ್ರಧಾರಣೆ ಮಾಡುವುದು ದೇವತೆಗಳಿಗೆ ಒಂದು ಸೇವಾ ಭಾಗ್ಯವನ್ನು ಕೊಡಬೇಕಂತೇಳಿ. ಲಕ್ಷ್ಮೀದೇವಿ ನಿತ್ಯವೂ ಪರಮಾತ್ಮನ ಸೇವೆ ಮಾಡಬೇಕಂತ ನಿಂತಿದ್ದಾಳೆ. ಆ ಲಕ್ಷ್ಮೀದೇವಿಯನ್ನು ಅನುಗ್ರಹ ಮಾಡುವುದಕ್ಕಾಗಿ ತಾನು ಅಂಬರಗಳನ್ನು ಧಾರಣೆ ಮಾಡಿದರೆ ಆ ಅಂಬರದ ಒಳಗೆ ಲಕ್ಷ್ಮೀದೇವಿ ನಿಂತು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂಬರವೂ ತಾನೇ ಆಗಿದ್ದಾಳೆ, ಆಲಯಗಳು ಆಗಿ ಮನೆ ಅಂದ್ರೆ ಪರಮಾತ್ಮನ ದೇವಾಲಯಗಳು ಮಂದಿರಗಳು ಯಾವುದಿದೋ ಒಂದೊಂದು ಮಂದಿರದ ಒಳಗೂ ಕೂಡ ಲಕ್ಷ್ಮೀದೇವಿ ತಾನೇ ನಿಂತಿದ್ದಾಳೆ. ಸೊ ಎವ್ರಿ ಟೆಂಪಲ್ ಯು ಕ್ಯಾನ್ ಇಮ್ಯಾಜಿನ್ ದಟ್ ಇಟ್ ಈಸ್ ಪರ್ವೇಡೆಡ್ ಬೈ ಲಕ್ಷ್ಮೀದೇವಿ, ಸೋ ದಟ್ ಲಕ್ಷ್ಮೀದೇವಿ ವಾಂಟ್ಸ್ ಟು ಸರ್ವ್ ದ ಲಾರ್ಡ್. ಈ ವಿಧವಾಗಿ ಪರಮಾತ್ಮನ ಆಭರಣಗಳು ಆಯುಧಗಳು ವಸ್ತ್ರಗಳು ಆಲಯಗಳು ತಾನೇ ಆಗಿದ್ದಾಳೆ ಲಕ್ಷ್ಮೀದೇವಿ. ಅಷ್ಟೇ ಅಲ್ಲದೆ ಸ್ವ ಅಂತದಲ್ಲಿ ತನ್ನ ಹೃದಯಾಕಾಶದಲ್ಲಿ ಲಕ್ಷ್ಮೀದೇವಿ ತನ್ನ ಹೃದಯದ ಆಕಾಶದ ಒಳಗೆ ಕೂಡ ಪರಮಾತ್ಮನನ್ನು ನಿತ್ಯವೂ ಧ್ಯಾನ ಮಾಡ್ತಾ ಇರ್ತಾಳೆ. ಸ್ವ ಅಂತದಲ್ಲಿ ನೆಲೆಗೊಳಿಸಿ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಇರ್ತಾಳೆ. ಪರಮ ದುರಂತ ಮಹಿಮನ, ದುರಂತ ಅಂದ್ರೆ ಏನು, ಅಂತ ಅಂದ್ರೆ ಎಂಡಿಂಗ್, ದುರಂತ ಅಂದ್ರೆ ದುಃಖೇನ, ಅಂತ ಅಂದ್ರೆ ಸಾಧ್ಯವಿಲ್ಲ, ಅವನ ಅಂತವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ದುರಂತ ಮಹಿಮ, ಅನಂತ ಮಹಿಮ, ಪರಮ ದುರಂತ ಮಹಿಮ ಅಂತ ಹೇಳಿದ್ರೆ ಪರಮ ಅನಂತವಾದಂತಹ ಮಹಿಮವುಳ್ಳವನು. ಸೊ ಅತ್ಯಧಿಕ ಮಹಿಮಾನ್ವಿತವಾದ ಒಂದು ಶಕ್ತಿ ಉಳ್ಳವನು ಪರಮಾತ್ಮ. ಅದಕ್ಕೆ ಪರಮ ದುರಂತ ಮಹಿಮನ ದೌತ್ಯ ಕರ್ಮ, ದೌತ್ಯ ಅಂದ್ರೆ ದೂತ ಅಂದ್ರೆ ಸೇವಕ, ಅಂದ್ರೆ ತಾನು ಪತ್ನಿ ರೂಪದಲ್ಲಿ ಸೇವೆ ಮಾಡಿದರೆ ಸಾಕಾಗುವುದಿಲ್ಲ ಅಂಥೇಳಿ ಲಕ್ಷ್ಮೀದೇವಿಯ ಸೇವಾ ಸಂದರ್ಭದಲ್ಲಿ ಎಂತಹ ಅನುಸಂಧಾನ ಇರುತ್ತೆ ಅಂದರೆ, ತಾನು ಪರಮಾತ್ಮನ ಪತ್ನಿ ಅನ್ನುವ ಒಂದು ಉದ್ದೇಶದಿಂದ ಸೇವೆ ಮಾಡುವುದಿಲ್ಲ ಲಕ್ಷ್ಮೀದೇವಿ, ತಾನು ಪರಮಾತ್ಮನ ಸೇವಕಳು ಅನ್ನುವ ಒಂದು ಅನುಸಂಧಾನದಿಂದ ಪರಮಾತ್ಮನ ಸೇವೆ ಮಾಡಬೇಕು ಅನ್ನುವ ಒಂದು ಒಂದು ಬಹಳ ಒಂದು ಮನ ಒಂದು ವಾಟ್ ವಿ ಕಾಲ್ ಡೀಪ್ ಡಿಸೈರ್ ಅಂತೀವಲ್ವಾ, ಅದರಿಂದ ಇರುತ್ತೆ ಅಂತೇಳಿ. ದೌತ್ಯ ಕರ್ಮ, ದೂತನ ಕರ್ಮ, ದೂತ ಅಂದ್ರೆ ಸೇವಕ, ದೌತ್ಯ ಕರ್ಮ ಅಂದ್ರೆ ಸೇವಕನ ಕೆಲಸ. ಸೊ ದುರಂತ ಮಹಿಮನ, ಪರಮ ದುರಂತ ಮಹಿಮನ, ಅತ್ಯಂತ ಮಹಿಮಾನ್ವಿತನಾದ ಪರಮಾತ್ಮನ ಸೇವೆಯನ್ನು ಮಾಡಬೇಕು, ಸೇವಾಕರ್ಮ ದೌತ್ಯ ಕರ್ಮ ಸೇವಾಕರ್ಮವನ್ನು ಮಾಡಬೇಕಂಥೇಳಿ ನಿರಂತರದಿ ಯಾವಾಗಲೂ ಕೂಡ ಎಡವು ಇಲ್ಲದೆ ಕಂಟಿನ್ಯೂಸ್ಲಿ ವಿತೌಟ್ ಎನಿ ಬ್ರೇಕ್ ನಿರಂತರದಲ್ಲಿ ಮಾಡ್ತಾ ಇರ್ತಾಳೆ ಅಂಥೇಳಿ, ನಿರಂತರ ಮಾಡುತ್ತಲೇ ಪ್ರತಿನಿತ್ಯವೂ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಧೀನತ್ವವು ಐದಿಹಳು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನ ಅಧೀನಲ, ಯಾವಾಗಲೂ ನಾನು ಪರಮಾತ್ಮನ ಅಧೀನಲಾಗಿದ್ದೀನಿ ನಾನು ಪರಮಾತ್ಮನ ಅಧೀನಲಾಗಿದ್ದೀನಿ ಅಂತೇಳಿ ಯಾವಾಗಲೂ ನೆನೆಸ್ತಾ ಇರ್ತಾಳೆ ಲಕ್ಷ್ಮೀದೇವಿ. ಅದಕ್ಕೆ ನಿರಂತರದಿ ಮಾಡುತ್ತಲೀ ಆ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ತದ್ ಅಧೀನತ್ವವು ಐದಿಹಳು ಹೊಂದಿದ್ದಾಳೆ, ತಿಳಿದಿದ್ದಾಳೆ ಪರಮಾತ್ಮನ ಅಧೀನಲೇ ತಾನು ಅನ್ನುವ ಒಂದು ತಿಳುವಳಿಕೆ ಯಾವಾಗಲೂ ಲಕ್ಷ್ಮೀದೇವಿಗೆ ಇದ್ದೇ ಇರುತ್ತೆ ಅಂಥೇಳಿ, ಆ ನಿತ್ಯ ಸೇವಾ ಬುದ್ಧಿ ಹೇಗೆ ಲಕ್ಷ್ಮೀದೇವಿಗಿರುತ್ತೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಇಂತನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕ್ಷ್ಮಿ ಭಗವಂತ ಆಭರಣಾಯುಧಾಂಬರ ವಾಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಿ ಮಾಡುತ್ತಲಿ ತದ ಅಧೀನತ್ವ ವೈದಿಹಳು ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ಆ ಲಕ್ಷ್ಮೀದೇವಿ ಪರಮಾತ್ಮ ಇಂತಹ ಸೇವೆ ಮಾಡುವಾಗ ತಾನು ಸಮನಳಾಗಲಿದ್ದ ಅಂದ್ರೆ ಏನು ದೇಶತಃ ಕಾಲತಃ ಸಮವ್ಯಾಪ್ತಿ ಇದೆ ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿಗೆ ಪರಮಾತ್ಮನ ಒಂದು ಆ ತಿಳುವಳಿಕೆ ಯಾಕೆ ಪೂರ್ಣವಾಗಿ ಬಂದಿಲ್ಲ, ಬರದೇ ಇದ್ರೆ ಅವಳ ಹೌ ಕೆನ್ ವಿ ಕಂಪೇರ್ ದಟ್ ಶಿ ಆಲ್ಸೋ ನಾವು ಇನ್ಫೈನೈಟ್ ಅಂತ ಆಯ್ತು, ಎಲ್ಲ ದೇಶದ ಐ ಮೀನ್ ಶಿ ಇಸ್ ಇನ್ಫೈನೈಟ್ಲಿ ಪರ್ವೇಡಿಂಗ್ ಅಂತ ಗೊತ್ತಾಯ್ತು. ಈ ವಿಧವಾಗಿ ಇನ್ಫೈನೈಟ್ಲಿ ಪರ್ವೇಡಿಂಗ್ ಲಕ್ಷ್ಮೀದೇವಿಗೆ ಯಾಕೆ ಪರಮಾತ್ಮ ಸಿಲುಕಲಿಲ್ಲ, ಅದು ಹೇಗೆ ಹೌ ಕೆನ್ ವಿ ಕನ್ಸೀವ್ ಇಟ್ ಅನ್ನೋದ್ರೆ ಒಂದು ಸುಂದರವಾದ ಒಂದು ಉಪಮಾಲಂಕಾರದಿಂದ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಪ್ರಳಯ ಜಲಧಿಯೊಳುಳ್ಳ ನಾವೆಯು ಹೊಲಬುಗಾಣದೆ ಸುತ್ತುವಂದದಿ ಜಲರು ಹೇಕ್ಷಣ ನಮಲ ಗುಣರೂಪಗಳ ಚಿಂತಿಸುತ್ತ ನೆಲೆಯ ಕಾಣದೆ ಮಹಾಲಕ್ಷ್ಮಿ ಚಂಚಲವನು ಐದಿಹಳು ಅಲ್ಪ ಜೀವರಿಗೆ ಅಲವಡುವುದೇ ಏನು ಇವನ ಮಹಿಮೆಗಳು ಈ ಜಗತ್ತೇರಿ ಅಂತ ಹೇಳಿ. ಅಂದ್ರೆ ಪ್ರಳಯ ಜಲಧಿ, ಪ್ರಳಯ ಸಮಯದಲ್ಲಿ ಎಲ್ಲಾ ಕಡೆ ನೀರೇ ಇರುತ್ತೆ, ಎಲ್ಲ ಕೊನೆ ಈಗ ಒಂದು ಭೂಮಿಯಲ್ಲಿ ಸಮುದ್ರ ಇದ್ರೆ ಆ ಸಮುದ್ರಕ್ಕೆ ಒಂದು ಕೊನೆ ನೋಡಬಹುದು, ಪ್ರಳಯ ಕಾಲದ ಜಲಧಿ ಸಮುದ್ರದಲ್ಲಿ ಆ ಸಮುದ್ರಕ್ಕೆ ಒಂದು ಕೊನೆಯೇ ಕಾಣುವುದಿಲ್ಲ. ಆ ಪ್ರಳಯ ಜಲಧಿ ಒಳಗೆ ಒಂದು ನಾವೆ ಒಂದು ಬೋಟ್ ಇದ್ದರೆ ಆ ಬೋಟ್ಗೆ ಹೊಲಬು ಕಾಣದಿಂದ, ಹೊಲಬು ಅಂದ್ರೆ ಒಂದು ತೀರ ಆ ಲ್ಯಾಂಡ್ ಅಂತ ಹೇಳಿದ್ರೆ ಉಭಯ ಪಾರ್ಶ್ವದ ದಡ ಅಂತ ಹೇಳಿ, ದಡ ಹೊಲಬು ಅಂದ್ರೆ ದಡ, ಹೊಲಬು ಕಾಣದೆ ದಡ ಕಾಣದೆ ಪಾರ್ಶ್ವದಲ್ಲಿ ಇರುವಂತಹ ತೀರ ಕಾಣದೆ ಕಾಣಿಸ್ಕೊಡೋದಿಲ್ಲ. ಆ ನಾವೇನು ಮಾಡ್ತೇವೆ ಸುತ್ತು ಬಂದು ಹಾಗೆ ಯಾವುದೋ ಒಂದು ದಡಕ್ಕೆ ಸೇರಬೇಕಂತ ಹೇಳಿ ಸುತ್ತಾ ಇರುತ್ತೆ ನಾವೆ, ಎಷ್ಟೋ ಚಲನ ಮಾಡ್ತೈತಿ, ಇಟ್ ಕೆನ್ ಮೂವ್ ಲಾಟ್ ಆಫ್ ಡಿಸ್ಟೆನ್ಸ್ ಬಟ್ ಸ್ಟಿಲ್ ಇಟ್ ಕೆನಾಟ್ ಫೈಂಡ್ ದ ಎಂಡ್. ಅದೇ ವಿಧವಾಗಿ ಲಕ್ಷ್ಮೀದೇವಿ ಎಷ್ಟೋ ಚಲ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೋದ್ರು ಕೂಡ ಅಂದ್ರೆ ಪರಮಾತ್ಮನ ಎಷ್ಟು ಅರಿಬೇಕಂತ ಎಷ್ಟೋ ಒಂದು ಮಾಡಿದ್ರು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಆ ಹೇಗಾದ್ರೆ ಅದಕ್ಕೆ ದಡ ಕಾಣೋದೆಲ್ಲವೋ ನಾವಿಗೆ, ಅದೇ ವಿಧವಾಗಿ ಲಕ್ಷ್ಮೀದೇವಿಗೆ ಆ ಪರಮಾತ್ಮನ ಎಂಡ್ ಆಫ್ ದಿ ಗುಣಗಳು ಕಾಣುವುದಿಲ್ಲ ಲಕ್ಷ್ಮೀದೇವಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಿದ್ದಾಳೆ ಲಕ್ಷ್ಮೀದೇವಿ ಅಂದ್ರೆ ಜಲರು ಹೇಕ್ಷಣನ ಜಲರುಹ ಅಂದ್ರೆ ಜಲನಲ್ಲಿ ಹುಟ್ಟಿರುವಂತಹದ್ದು ತಾಮ್ರ ಹೂವು ಕಮಲ ಹೂವು ಕಮಲ, ಅದಕ್ಕೆ ಅಂತಹ ಕಣ್ಣುಳ್ಳವನು ಈ ಕ್ಷಣ ಅಂದ್ರೆ ಕಣ್ಣುಗಳು. ಸೊ ಪದ್ಮ ದಳಾಯತಾಕ್ಷ ಅಂತ ಹೇಳ್ತು, ಅದೇ ಜಲರು ಹೇಕ್ಷಣ ಪದ್ಮ ದಳಾಯತಾಕ್ಷ ಪದ್ಮನಯನ ಅಂತೇಳಿ. ಆ ಪದ್ಮನಯನನ ಅಮಲ, ಮಲ ಅಂದ್ರೆ ದೋಷ, ಅಮಲ ಅಂದ್ರೆ ದೋಷರಹಿತವಾದಂತಹ ಅಂದ್ರೆ ಶುದ್ಧವಾದಂತಹ ಪೂರ್ಣವಾದಂತಹ ಗುಣ ರೂಪಗಳನ್ನು ಚಿಂತಿಸುತ್ತಾ ಚಿಂತನೆ ಮಾಡುತ್ತಾ ನಿರಂತರವೂ ಆ ಪರಮಾತ್ಮನ ಪದ್ಮನಯನನ ಶುದ್ಧವಾದ ಅನಂತವಾದ ಗುಣರೂಪಗಳನ್ನು ಚಿಂತನೆ ಮಾಡುತ್ತಾ ಲಕ್ಷ್ಮೀದೇವಿ ನೆಲೆಯ ಕಾಣದೆ ಅಂದ್ರೆ ನೆಲೆಯ ಕಾಣದೆ ಮಹಾಲಕ್ಷ್ಮಿ, ದಟ್ ಮೀನ್ಸ್ ಶಿ ಇಸ್ ನಾಟ್ ಏಬಲ್ ಟು ಫೈಂಡ್ ದಿ ದಡ, ದಡೆಯನ್ನು ಕಾಣದೆ ಮಹಾಲಕ್ಷ್ಮಿ ಏನ್ ಮಾಡಿದ್ದಾಳೆ ಚಂಚಲ, ಲಕ್ಷ್ಮೀದೇವಿಗೆ ಚಂಚಲ ಚಪಲ ಅಂತ ಕರೀತಾರೆ. ಯಾಕಂದ್ರೆ ನಾವು ಲೋಕದಲ್ಲಿ ಕೂಡ ದುಡ್ಡು ಒಂದ್ ಕಡೆ ನಿಲ್ಲೋದಿಲ್ಲ, ಅದೆಲ್ಲೆಲ್ಲಿ ಬರುತ್ತೆ ದುಡ್ಡು ಹೋಗುತ್ತೆ ಬರುತ್ತೆ ಹೋಗುತ್ತೆ, ಅದಕ್ಕೆ ಲಕ್ಷ್ಮೀದೇವಿಗೆ ಚಂಚಲ ಚಪಲ ಅಂತ ಕರೀತಾರೆ. ಯಾಕೆ ಲಕ್ಷ್ಮೀದೇವಿ ಒಂದು ಚಮತ್ಕಾರವಾಗಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀದೇವಿ ಯಾಕೆ ಚಂಚಲಾಗಿದ್ದಾಳೆ ಅಂದ್ರೆ ಬಿಕಾಸ್ ಶಿ ಇಸ್ ನಾಟ್ ಏಬಲ್ ಟು ಫೈಂಡ್, ಪರಮಾತ್ಮನ ಒಂದು ಕೊನೆ ಕಾಣುತ್ತಾ ಇಲ್ಲ ಅದಕ್ಕೆ ಚಂಚಲಾಗಿದ್ದಾಳೆ ಅಂತ ಹೇಳಿ ಒಂದು ಚಮತ್ಕಾರ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಚಂಚಲವನ್ನು ಆಯ್ದಿದ್ದಾಳೆ, ಚಂಚಲತ್ವವನ್ನು ಹೊಂದಿದ್ದಾಳೆ. ಶಿಸ್ ಲೈಕ್ ನೋ ಡಸಂಟ್ ಸ್ಟೇ ಇನ್ ಒನ್ ಪ್ಲೇಸ್, ಶಿ ಜಸ್ಟ್ ವಾಂಟ್ಸ್ ಮೂವ್ ಅರೌಂಡ್ ಎವ್ರಿವೇರ್ ಬಿಕಾಸ್ ಶಿ ವಾಂಟ್ಸ್ ಟು ಫೈಂಡ್ ಪರಮಾತ್ಮನನ್ನು ಇನ್ನೂ ನೋಡ್ಬೇಕು ಇನ್ನೂ ನೋಡ್ಬೇಕು ಇನ್ನೂ ನೋಡ್ಬೇಕು ಅಂತೇಳಿ ಯಾವಾಗಲೂ ಚಂಚಲವಾಗಿದ್ದಾಳೆ ಲಕ್ಷ್ಮೀದೇವಿ ಅಂತೇಳಿ ಹೇಳಿಬಿಟ್ಟು, ಇಂತಹ ಅತ್ಯಧಿಕ ಶಕ್ತಿಪೂರ್ಣ ಅಂತಹ ಪರಮಾತ್ಮನನ್ನು ಲಕ್ಷ್ಮೀದೇವಿಯೇ ತಿಳಿದಿಲ್ಲ ಅಂದ್ರೆ ಕೈಮುತ್ಯ ನ್ಯಾಯದಿಂದ ಅಲ್ಪ ಜೀವರಿಗೆ ಅಲವಡುವುದೇ ಇವನ ಮಹಿಮೆಗಳ ಜಗತ್ರೇದಿ. ಈ ಮೂರು ಲೋಕಗಳಲ್ಲಿ ಕೂಡ ಅಲ್ಪವಾದಂತಹ ಜೀವರಾಶಿಗಳಿಗೆ ಅವನ ಅನಂತವಾದ ಮಹಿಮೆಗಳು ತಿಳಿಯುತ್ತಾ ತಿಳಿಯೋದಿಲ್ಲ ಅಂತೇಳಿ, ಅಲವಡುವುದೇ ಅವನು ಯಾರಿಗಾದರೂ ಸಿಗತ್ತಾ ಇವನ ಮಹಿಮೆಗಳ ಕೊನೆ ಅಂದ್ರೆ ಕೊನೆಗಾಣ ರಜಭವ ಶಕ್ರಮುಖರು ನಿಧಾನಿಸಲು ಮಾನವರಿಗೆ ಅಲವಡದೆ ವಿಚಾರಿಸಲು ಅಂತ ಹೇಳಿದಂಗೆ ಆ ಪರಮಾತ್ಮನ ಗುಣಗಳು ಯಾರಿಂದಲೂ ತಿಳಿಯಲಿಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀನಿಕೇತನ ಸಾತ್ವತಾಂಪದಿ ಜ್ಞಾನಗಮ್ಯ ಗಯಾಸುರಾರ್ಧನ ಮೌನಿಕುಲ ಸನ್ಮಾನ್ಯಮಾನದ ಮಾತುಳಧ್ವಂಸಿ ದೀನಜನ ಮಂದಾರ ಮಧುರಿಪು ಪ್ರಾಣದ ಜಗನ್ನಾಥ ವಿಠಲ ತಾನೆಗತಿ ಎಂದನುದಿನದಿ ನಂಬಿದವರನ್ನು ಪೊರೆವಾ ಅಂತೇಳಿ. ಇಲ್ಲಿ ಶ್ರೀನಿಕೇತನ, ನಿಕೇತನ ಅಂದ್ರೆ ನಿವಾಸ, ಶ್ರೀನಿಕೇತನ ಅಂದ್ರೆ ಶ್ರೀನಿವಾಸ ನಾರಾಯಣ ಪರಮಾತ್ಮ, ಅವನು ಶ್ರೀನಿಕೇತನ. ಸೊ ಶ್ರೀನಿಕೇತನ ರಮಾದೇವಿ ಪತಿಯಾದಂತಹ ಪರಮಾತ್ಮ, ಅವನು ಸಾತ್ವತಾಂಪತಿ. ಸಾತ್ವತಾಂಪತಿ ಅಂದ್ರೆ ಸಾತ್ವತಾಂಪತಿ ಎರಡು ಅರ್ಥಗಳನ್ನು, ಒಂದು ಸತ್ವ ಅಂದ್ರೆ ಜೀವರಾಶಿಗಳು, ಸಾತ್ವತಾಂಪತಿ ಅಂದ್ರೆ ಸಮಸ್ತ ಜೀವರಾಶಿಗಳಿಗೆ ನಿಯಾಮಕನಾದ ಪರಮಾತ್ಮ ಅಂತ ಹೇಳಿ. ಇನ್ನು ವಿಶೇಷಾರ್ಥ ಸಾತ್ವತಾಂಪತಿ ಸಾತ್ವಿಕರಾದ ಅಂದ್ರೆ ಸಜ್ಜನರಿಗೆ ಸ್ವಾಮಿ ಅಂದ್ರೆ ಸಜ್ಜನರನ್ನು ಪೊರೆವಂತಹ ಪರಮಾತ್ಮ ಅಂತೇಳಿ ಸಾತ್ವತಾಂಪತಿ ಅಂತೇಳಿ ಹೇಳ್ತಾ ಇದ್ದಾರೆ. ಸಾತ್ವತಾಂಪತಿ ಅಂತಹ ಸಜ್ಜನರ ಸ್ವಾಮಿಯಾದ ಪರಮಾತ್ಮ ಜ್ಞಾನಗಮ್ಯನು ಅಂದ್ರೆ ಜ್ಞಾನಕ್ಕೆ ಮಾತ್ರ ಸ್ವಲ್ಪ ಅವರವರ ಯೋಗ್ಯತಾನುಸಾರ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಅವರವರ ಜ್ಞಾನಕ್ಕೆ ತಿಳಿಯಲ್ಪಡುವವನು ಜ್ಞಾನದಿಂದ ಪರಮಾತ್ಮನ ಬಗ್ಗೆ ಬರುವಂತಹ ಪರೋಕ್ಷ ಆಮೇಲೆ ಅಪರೋಕ್ಷ ಜ್ಞಾನಗಳಿಂದ ಸ್ವಲ್ಪ ಮಟ್ಟಿಗೆ ತಿಳಿಯಲ್ಪಡುವವನು ಆ ಪರಮಾತ್ಮ. ಅವನು ಗಯಾಸುರಾರ್ಧನ, ಗಯಾಸುರ ಗಯಾ ಅನ್ನುವ ರಾಕ್ಷಸನನ್ನು ಸಂಹಾರ ಅರ್ಧನ ಮಾಡಿದಂತಹ ಪರಮಾತ್ಮ, ಗಯಾಸುರನ ಸಂಹಾರ ಮಾಡಿದಂತಹ ಪರಮಾತ್ಮ. ಮೌನಿ ಕುಲ ಸನ್ಮಾನ್ಯ, ಮೌನಿ ಕುಲ, ಕುಲ ಅಂದ್ರೆ ಸಮೂಹ, ಮೌನಿ ಕುಲ ಮೌನಿಗಳು ಅವರ ಸಮೂಹಕ್ಕೆ ಸನ್ಮಾನ್ಯ, ಬಹಳ ಪೂಜ್ಯನಾದವನು. ಸತ್ ಮಾನ್ಯ, ಏನು ಮೌನಿಗಳಂದ್ರೆ ನಿಜವಾಗಿ ಮುನಿಗಳು ಅಂದ್ರೆ ಏನು ಮನನ ಮಾಡುವವರು, ಅಂದ್ರೆ ಬಹಿರ್ಲೋಕದ ವಿಷಯಗಳಲ್ಲಿ ಅಪೇಕ್ಷೆ ಇಲ್ಲದೆ ಪರಮಾತ್ಮನ ವಿಷಯಗಳನ್ನು ಮಾತ್ರವೇ ಅದನ್ನು ಮಾತ್ರವೇ ಅಪೇಕ್ಷೆ ಮಾಡುತ್ತಾ ಪರಮಾತ್ಮನ ವಿಷಯಗಳಲ್ಲಿಯೇ ಮನನ ಮಾಡುತ್ತಾ ಅಂತಹ ಮನನದಲ್ಲಿಯೇ ನಿಮಗ್ನರಾದಂತಹ ಮೌನಿಗಳು ಯಾರಿದ್ದಾರೋ ಅವರ ಸಮೂಹಗಳಕ್ಕೆ ಸನ್ಮಾನ್ಯ, ಬಹಳ ಮಾನ್ಯನಾಗಿ ಪೂಜ್ಯನಾಗಿದ್ದಾನಂದ್ರೆ ಅವರು ಯಾವಾಗಲೂ ಪರಮಾತ್ಮನನ್ನೇ ಧ್ಯಾನಿಸ್ತಾ ಇರ್ತಾರೆ. ಅಂತಹ ಮೌನಿ ಕುಲದಿಂದ ಸನ್ಮಾನ್ಯನಾಗಿದ್ದಾನೆ ಅವನು. ಮಾನದ ಮಾನವನ್ನು ಕೊಡ್ತಾನೆ ಅಂದ್ರೆ ಗೌರವವನ್ನು ಕೊಡ್ತಾನೆ ಅಂದ್ರೆ ಏನು, ತನ್ನ ಭಕ್ತರನ್ನು ತಾನು ಏನು ಮಾಡ್ತಾನೆ, ಉದ್ಧಾರ ಮಾಡ್ತಾನೆ, ಮಾಡು ಅವರಿಗೆ ಕಳಗಿರುವವರಿಂದ ಅವರ ಪೂಜ್ಯರಾಗುವ ಹಾಗೆ ಮಾಡ್ತಾನೆ, ಆ ವಿಧವಾಗಿ ಮಾನವನ್ನು ಕೊಡ್ತಾನೆ ಒಂದರ್ಥ. ಇನ್ನೊಂದೇನು, ಮಾನಸ್ಥಾನವನ್ನು ಕೊಡ್ತಾನೆ, ಮಾನಸ್ಥಾನ ಪೂಜ್ಯ ಸ್ಥಾನವಾದ ವೈಕುಂಠವನ್ನು ಕೊಡ್ತಾನೆ. ಸೊ ಮಾನದ ಮಾನವನ್ನು ಕೊಡುವನು ಅಂದ್ರೆ ವೈಕುಂಠವನ್ನು ಅಂದ್ರೆ ಮೋಕ್ಷವನ್ನು ಕೊಡುವವನು, ಮೋಕ್ಷವನ್ನು ಕೊಡುವವನು, ಮೋಕ್ಷ ಪ್ರದಾಯಕ ಅನ್ನುವ ಅರ್ಥದಲ್ಲಿ ಮಾನದ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಬಹುದು. ಇದಾಗಿ ಮೌನಿಕುಲ ಸನ್ಮಾನ್ಯನಾದವನು, ಮೋಕ್ಷಪ್ರದನಾದಂತಹ ಪರಮಾತ್ಮ. ಮಾತುಳಧ್ವಂಸಿ, ಮಾತುಳಧ್ವಂಸಿ ಅಂದ್ರೆ ಸೋದರ ಮಾವ ಅಂದ್ರೆ ಕಂಸ ತನ್ನ ಸೋದರ ಮಾವ, ಆ ಕಂಸನನ್ನು ಕಂಸಧ್ವಂಸಿ ಅಂತ, ಮಾತುಳಧ್ವಂಸಿ ಕಂಸಧ್ವಂಸಿ, ಕಂಸನ ಸಂಹಾರ ಮಾಡಿದಂತಹ ಪರಮಾತ್ಮ. ದೀನಜನ ಮಂದಾರ, ದೀನಜನರಿಗೆ ಮಂದಾರ, ಮಂದಾರ ಅಂದ್ರೆ ಏನು, ಅವರವರ ಯೋಗ್ಯತಾನುಸಾರ ಅವರಿಗೆ ಕಲ್ಪವೃಕ್ಷದ ಹಾಂಗಿದ್ದವನು, ಅವರಿಗೆ ಬೇಡಿದನ್ನು ಕೊಡ್ತಾನೆ, ಕಲ್ಪವೃಕ್ಷದ ಸಮಾನವಾಗಿ ಅವರ ಇಚ್ಛೆಯನ್ನು ಪೂರೈಸುತ್ತಾನೆ ಅಂತ ಹೇಳಿ. ದೀನಜನ ಮಂದಾರ, ಮಧುರಿಪು ಮಧುಸೂದನ, ಮಧು ಅನ್ನುವ ರಾಕ್ಷಸನ ಸಂಹಾರ ಮಾಡಿದವನು ಮಧು ರಿಪು ಮಧುಸೂದನ ಆದ ಪರಮಾತ್ಮ. ಪ್ರಾಣದ, ಅವನು ಪ್ರಾಣದ ಅಂದ್ರೆ ಏನು, ಪ್ರಾಣವನ್ನು ಕೊಡ್ತಾನೆ. ಪ್ರಾಣವನ್ನು ಕೊಡುವುದಂದ್ರೆ ಏನು, ಪ್ರಾಣದೇವರ ಮೂಲಕವಾಗಿ ಮೋಕ್ಷವನ್ನು ಕೊಡ್ತಾನೆ ಅಂತ ಒಂದರ್ಥ. ಇಲ್ಲ, ಪ್ರಾಣವನ್ನು ಕೊಡ್ತಾನೆ ಅಂದ್ರೆ ಅವರವರ ಜೀವರಿಗೆ ಲಿಂಗಭಂಗವನ್ನು ಮಾಡಿ ಸ್ವರೂಪವನ್ನು ಅಭಿವ್ಯಕ್ತ ಮಾಡಿಸುವಂತ ಪ್ರಾಣ ದ ಅಂದ್ರೆ ಮೋಕ್ಷವನ್ನು ಕೊಡ, ಮೋಕ್ಷ ಅಂದ್ರೆ ಏನು, ಪ್ರಾಣವನ್ನು ಕೊಡೋದಂದ್ರೆ ಏನು, ಅವರ ಜೀವ ಸ್ವಭಾವ ಅವರಿಗೆ ತಿಳಿಯೋ ಹಾಗೆ ಮಾಡ್ತಾನೆ. ಅದಕ್ಕೆ ಪ್ರಾಣ ದ ಅಂದ್ರೆ ಮೋಕ್ಷ ದ ಅನ್ನುವ ಅರ್ಥದಲ್ಲಿ ಕೂಡ ಪ್ರಾಣದ ಅಂದ್ರೆ ಜೀವ ಸ್ವರೂಪ ತಿಳಿಯುವ ಹಾಗೆ ಮಾಡ್ತಾನೆ. ನೈಜ ಸುಖಾನುಭೂತಿ ರಮಲಾ ಭಕ್ತಿ ಸಾಧನ ಅಂತ ಹೇಳಿ ನೈಜ ಸುಖದ ಅನುಭೂತಿ ಕೊಡ್ತಾನೆ, ಅದು ಪ್ರಾಣವನ್ನು ಕೊಟ್ಟಂಗಾಗತ್ತೆ. ಪ್ರಾಣದ ಜಗನ್ನಾಥ ವಿಠಲ, ಇಂತಹ ಜಗನ್ನಾಥ ವಿಠಲ ದೇವರ ತಾನೇ ಗತಿ ಎಂದು ಅನುದಿನದಿ ನಂಬಿದವರನ್ನು ಪೊರೆಯುವ, ಯಾರಾದ್ರೆ ಆ ಜಗನ್ನಾಥ ವಿಠಲನನ್ನು ತಾನೇ ಗತಿ, ಅವನೇ ನಮಗೆ ಗತಿ, ಅವನೇ ನಮಗೆ ಉದ್ಧಾರ ಮಾಡ್ತಾನೆ, ಬೇರೆ ಯಾರು ಉದ್ಧಾರ ಮಾಡಲಾರಲ್ಲ ಅಂತ ಯಾರಾದರೆ ಪರಮಾತ್ಮನನ್ನು ನಿತ್ಯವೂ ಸೇವೆಯನ್ನು ಮಾಡ್ತಾರೋ ಈ ಅನುಸಂಧಾನದಿಂದ ಮಾಡಿದ ಅವರನ್ನು ನಂಬಿದ ಅವರನ್ನು ಆ ನಂಬಿದಂತಹ ಭಕ್ತರನ್ನು ಪೊರೆವನು ರಕ್ಷಣೆ ಮಾಡುತ್ತಾನೆ ಅಂಥೇಳಿ ಇಲ್ಲಿಗೆ ನಾವು ಈ ಪಂಚತನ್ಮಾತೃ ಸಂಧಿಯನ್ನು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ 8ನೇ ಸಂಧಿ ಮಾತೃಕಾ ಸಂಧಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಶುರು ಆಗುತ್ತೆ. ಇಲ್ಲಿಗೆ ನಾವು ಈ ಪಾಠವನ್ನು ಮುಗಿಸೋಣ. ಕೃಷ್ಣಾರ್ಪಣ ಮಸ್ತು. ಗಾಯನ ವಾಚ ಮನಸ್ಸಿಂದಿರುವ ಸ್ವಭಾವಾತ್ ಕರೋಮಿ ಯದ್ಯಸ್ಮೈ ನಾರಾಯಣಾಯ ಸಮರ್ಪಯಾಮಿ.